ಚಲಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣ್ಯಸೆ ಉತ್ತುಂಗವಾತ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿಣ ಇಷ್ಟದಾಂ ಕಷ್ಟಹರ್ತೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವಾ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾರ್ಥಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಂದೆ ಹೇಳುತ್ತಾರೆ, ಕೈಲಾಸಕ್ಕೂ ಬಂದರು, ಬ್ರಹ್ಮಲೋಕದಲ್ಲೂ ಚಿಂತನೆ ಮಾಡಿದರು, ತದನಂತರ ಸ್ವರ್ಗಕ್ಕೂ ಬಂದರು, ಸ್ವರ್ಗಲೋಕದಲ್ಲಿ ಭಗವಂತನ ಚಿಂತನೆ ಮಾಡಿ. ಅಲ್ಲ, ಇದೇನಿದು ಸುಮ್ಮನೆ ಲೋಕಗಳು ಲೋಕಗಳು ತಿರುಗೋದೆಲ್ಲ ಹೇಳ್ತಾರಲ್ಲ, ಇವೆಲ್ಲ ಬೇಕಾ ನಮಗೆ, ಅವರೆಲ್ಲಿ ಬೇಕಾದ್ರೂ ಹೋಗ್ಲಿ ನಮಗೇನು ಅಂತ ಹೇಳಿದ್ರೆ, ಅಲ್ಲ, ವಾದಿರಾಜರ ಚರ್ಯ. ಇಲ್ಲಿ ಭಗವಂತ ಅನೇಕ ಅವತಾರಗಳು ಸ್ವೀಕಾರ ಮಾಡಿ ಬಂದ, ಒಂದೊಂದು ಅವತಾರದಲ್ಲೂ ಲೀಲೆಗಳನ್ನು ಮಾಡಿದ, ಹೀಗೆ ಮಾಡಿದ ಹಾಗೆ ಮಾಡಿದ ಇವೆಲ್ಲ ಹೇಳ್ತಾ ಬರ್ತಾರೆ. ವರಾಹ ದೇವರು ಬಂದರು, ಸಮುದ್ರಕ್ಕೆ ಹಾರಿದ್ರು, ಹಾರಿದ ಕೂಡಲೇ ತಮ್ಮ ರೋಮಗಳೆಲ್ಲ ಮೈ ತುಂಬ ಇರುತ್ತೆ, ಅದನ್ನ ಒಂದು ಸಲ ಝಾಡಿಸಿದ್ರು, ನೀರೆಲ್ಲ ಎಲ್ಲರ ಮುಖದ ಮೇಲೆ ಬಿತ್ತು. ನಾವೆಲ್ಲ ಯಾಕೆ ಹೇಳಬೇಕ್ರಿ ಅಂದ್ರೆ, ಅದೆಂಥ ವಿಶೇಷ, ಭಗವಂತನ ರೋಮ ರೋಮಕ್ಕೆ ಸ್ಪರ್ಶವಾಗಿರತಕ್ಕಂಥ ಪವಿತ್ರವಾದ ನೀರು ಆ ಜ್ಞಾನಿಗಳ ಮುಖಕ್ಕೆ ಬಿತ್ತು, ದುಷ್ಟರ ಮುಖಕ್ಕೆ ಬೀಳಲಿಲ್ಲ, ಜ್ಞಾನಿಗಳಿಗೆ ಮಾತ್ರ ಸಿಂಪಡಿಸಿದಂತೆ ಆಗಿ ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ಸರಿ, ಅದು ನಾವು ಕೇಳಿದ್ವು, ನಮಗೇನಾಗುತ್ತೆ ಅಂದ್ರೆ, ಭಗವಂತ ಆತನ ರೋಮ ರೋಮದಲ್ಲಿ ವೇದಗಳು ನಿಂತಿವೆ, ಆತನ ರೋಮ ರೋಮದಲ್ಲಿ ನಿಂತ ವೇದಗಳಿಗೆ ಸ್ಪೃಷ್ಟವಾದ ನೀರು ಅವರ ದೊಡ್ಡವರ ಮೇಲೆ ಪ್ರೋಕ್ಷಣೆ ಆಯಿತು ಅಂದ್ರೆ ನಮಗೂ ಕೂಡ ವೇದಾರ್ಥಗಳೆಲ್ಲ ಚೆನ್ನಾಗಿ ಹೊಳೆಯುತ್ತೆ. ಇದು ಭಾಗವತದಲ್ಲಾಗಲಿ ಭಾರತದಲ್ಲಾಗಲಿ 37 ಆಚಾರ ಗ್ರಂಥಗಳಲ್ಲಾಗಲಿ ಇದೇ ದೃಷ್ಟಿಯಿಂದ ಅಲ್ಲಿ ಏನು ಚಿಂತನೆ ಮಾಡ್ತೀವಿ ಅಂಥ ವಿಶೇಷ ಫಲ ನಮಗೆ ಬರುತ್ತೆ. ಈ ಒಂದು ಎಚ್ಚರ ಇಲ್ಲದಿದ್ರೆ ಅದೇನೋ ರೊಟೀನಾಗಿ ಹೋಗ್ತಾ ಇರುತ್ತೆ, ಏನೋ ಮಾಡಬೇಕಂತ ಏನ್ ಮಾಡಬೇಕು, ಇಂಥದ್ದು ಬರುತ್ತೆ ಇಂಥದ್ದು ಬರುತ್ತೆ ಅಂತ ತಿಳ್ಕೊಂಡು ಮಾಡಿ ಆ ಫಲ ನಮಗೆ ಬರುವುದು ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತಾ, ನಾವೇ ಓಡ್ತೀವಿ, ಏನಾದ್ರು ಹೇಳಬೇಕಾಗಿಲ್ಲ, ಓಡಿ ಅಂತ ಹೇಳಬೇಕಾಗಿಲ್ಲ. ರಾಯರ ಹತ್ರ ಹೋದರೆ ಸೇವಾ ಮಾಡಿದರೆ ಫಲ ಬರುತ್ತೆ ಅಂತ ಹೇಳಿದ್ರು, ಯಾರು ಹೋಗಿ ಮಾಡಿದ್ರು, ಹೋದ ಕೂಡಲೇ ಒಂದು ಎರಡು ವಾರವೋ ಮೂರು ವಾರವೋ ಸೇವಾ ಮಾಡಿದ್ರು, ವಾರಕ್ಕೂ ರಾಯರು ಮಂತ್ರಾಕ್ಷತೆ ಕೊಟ್ಟು ಫಲ ಕೊಟ್ರು, ಸ್ವಪ್ನದಲ್ಲಿ ಕೊಟ್ಟ ಕೂಡಲೇ ಒಳ್ಳೇದಾಯಿತು, ಖುಷಿ ಆಯಿತು, ಇನ್ನೊಂದಕ್ಕೆ ಮತ್ತು ರೆಡಿ. ಅವಾಗ ಇನ್ನೊಂದಕ್ಕೆ ಮತ್ತು ಹೋಗಿ ಅಂತ ಯಾರು ಹೇಳ್ಬೇಕಾ, ಮತ್ತೆ ಎಂಕ್ವೈರಿ ಬೇಕಾ, ಬೇಡ, ಅನುಭವನೇ ಬಂದಿದೆ. ಒಂದು ಸಲ ಆಖ್ಯಾನದಲ್ಲಿ ಅಥವಾ ಶಾಸ್ತ್ರ, ಈ ಶಾಸ್ತ್ರ ಆಖ್ಯಾನ ಎರಡು ಬೇರೆ ಅಲ್ಲ, ಅಲ್ಲಿದ್ದೇ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಅನುಭವದಿಂದ ಕೊಟ್ಟಿದ್ದಾರೆ, ಅನುಭವದ ಮಾತು ಸೇರಿಸಿಕೊಟ್ಟಿದ್ದಾರೆ. ಇಲ್ಲಿ ವಿಶೇಷ ಏನು ಅಂದ್ರೆ, ಆಯಾ ವಿಶೇಷವಾದ ಭಗವದ್ ರೂಪಗಳ ಚಿಂತನಾ ಕ್ರಮವನ್ನೆಲ್ಲ ಇಲ್ಲಿ ಕೊಡತಾ ಇದ್ದಾರೆ. ಹಾಗೆ ನಾವು ವಾದಿರಾಜರ ಅನುಗ್ರಹದಿಂದ ಇಲ್ಲಿ ಹೇಳಿರುವಂತಹ ಭಗವಂತನ ಗುಣ ಚಿಂತನೆ, ವಾದಿರಾಜರ ಗುಣ ಚಿಂತನೆ ಮಾಡಿದರೆ ನಮಗೂ ಒಳ್ಳೆ ಫಲಗಳು ಬರಲಿಕ್ಕೆ ಶುರು ಆಯ್ತಾ. ನಾವು ಆಖ್ಯಾನ ಬಿಡಲ್ಲ, ಅದು ಮನಮುಟ್ಟಿ ಬರಬೇಕಾಗಿದ್ದಷ್ಟೇ. ಇದು ಸುಮ್ಮನೆ ಒಬ್ಬರಿಗೊಬ್ಬರು ಕೂತು ಚರ್ಚೆ ಮಾಡಿ ಹಾಗ ಹೀಗ ಅಂದ್ರೆ ಬರೋ ಗ್ರಂಥ ಅಲ್ಲ ಇದು. ವಾದರಾದರೆ ಅವರೇ ನಮ್ಮ ಮನಸ್ಸಿಗೆ ವಿಶೇಷವಾದ ದೃಢತ್ವವನ್ನು ಕೊಟ್ಟು ನೋಡಯ್ಯ ಅಂತ ಹೇಳಿ ತೋರಿಸಿದ್ರೆ ಬರುವ ವಿಷಯ ಅಷ್ಟೇ ಹೊರತು ಚರ್ಚೆಗಳಿಂದ ಅಥವಾ ನೀವು ಹಾಗ ಹೀಗ ಅಂತ ಬರೋದು ಅಲ್ಲ ಅನ್ನೋದು ಅನುಭವ ಜ್ಞಾನಿಗಳು ಅನುಭಾವಿಗಳ ಮಾತುಗಳು. ಸ್ವರ್ಗಕ್ಕೆ ಹೊರಟರು ಅಲ್ಲಿರತಕ್ಕಂಥ ಸ್ವರ್ಧ್ವನಿ ಅಂದ್ರೆ ವಿಶೇಷವಾದ ಅಲ್ಲಿರತಕ್ಕಂಥ ಗಂಗೆಯನ್ನು ಸೇರಿದ್ರು, ಅಲ್ಲಿ ಭಗವಂತನ ಚಿಂತನೆ ಮಾಡಿದರು. ಸ್ವರ್ಗಿಗಳು ಅಂದ್ರೆ ಸ್ವರ್ಗ ಲೋಕದಲ್ಲಿರತಕ್ಕಂಥ ದೇವತೆಗಳೆಲ್ಲರೂ ವಾದಿರಾಜರನ್ನ ಕರೆದರು, ಸ್ವಾಗತ ಮಾಡಿದರು. ನಂತರ ಸ್ವರಾಜ್ಯಪತಿ ಇಂದ್ರದೇವರು ಕೂಡ ಚೆನ್ನಾಗಿ ವಾದಿರಾಜರ ಪೂಜಾ ಮಾಡಿದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದು ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ, ದೇವತೆಗಳಿಗೆ ಪತಿಗಳಾದ ವಾದಿರಾಜರ ಅರ್ಚನಾ ಹೀಗೆ ನಡೆಯಿತು ಅಂತ ಚಿಂತನೆ ಮಾಡಿದರೆ ನಮ್ಮೊಳಗಿರುವ ದೇವತೆಗಳೆಲ್ಲ ನಮಗೆ ವಿಶೇಷವಾದ ಅನುಗ್ರಹ ಮಾಡುತ್ತಾರೆ, ತತ್ವಾಭಿಮಾನಿಗಳನ್ನು ಅನುಗ್ರಹ ಮಾಡುತ್ತಾರೆ, ವಾದಿರಾಜರ ಪ್ರಸಾದ ಆಗುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸ್ವರ್ಗಾದೂರ್ಧ್ವಂ ಹರೇರ್ ಮಾರ್ಗಂ ಗತ್ವಾನರ್ಘ್ಯಂ ಸುಶೀಘ್ರತಃ ಬ್ರಹ್ಮಣೋ ಧಾಮ ನಿಸ್ಸೀಮಂ ಅಮಾನವ ಸಮನ್ವಿತಂ ನಮಾಮಿ ಸ್ವಾಮಿನಂ. ಮಾರಕಾತಂ ಮಕಾಂತಮವ್ಯಯಂ ವಸಾಮಿ ಸುಚಿರಂ ತತ್ರ ವಿರಿಂಚೇನ ಶಿರಂ ರಮನ್. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸ್ವರ್ಗ ಅದರ ಕಳೆದಿನ ಲೋಕಗಳು ಕೂಡ ಯಾಗಾದಿಗಳು ಮಾಡಿದ ಕಾಮ್ಯ ಕರ್ಮ ಮಾಡುತ್ತಾರಲ್ಲ ಅವರಿಗೂ ಸಿಗುತ್ತೆ, ಮತ್ತೆ ಅಲ್ಲೂ ಅಪರೋಕ್ಷ ಜ್ಞಾನಿಗಳಿರ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ವಿಶೇಷವಾದ ಜ್ಞಾನಿಗಳಾದವರು ಹೋಗುವ ಭಾಗವೇ ಬೇರೆ, ಕಾಮ್ಯಕರ್ಮಗಳು ಅಂದ್ರೆ ಕಾಮ್ಯಕರ್ಮ ಮಾಡಿರುವಂತವರು ಸ್ವರ್ಗಲೋಕಕ್ಕೆ ಹೋದ್ರೆ ಅವರಿರುವ ಜಾಗವೇ ಬೇರೆ ಅಂತ ಹೇಳ್ತಾರೆ. ಅವರಿಗಿರುವ ಕೊಡುವ ಫೆಸಿಲಿಟಿ ಬೇರೆ, ಇವರದ್ದೇ ಬೇರೆ ಎಂದು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸ್ವರ್ಗ ಊರ್ಧ್ವಂ ಹರೇಹೇ ಮಾರ್ಗ, ಮತ್ತು ಸ್ವರ್ಗಲೋಕದಿಂದ ಸತ್ಯಲೋಕಕ್ಕೆ ಪುನಃ ಹೋಗ್ತಾ ಇದ್ದಾರಂತೆ. ಇದೇನಿದು, ಮೊದಲು ಬ್ರಹ್ಮಲೋಕಕ್ಕೆ ಹೋದರು, ಕೈಲಾಸಕ್ಕೆ ಹೋದರು, ಬ್ರಹ್ಮಲೋಕಕ್ಕೆ ಹೋದರು, ಮತ್ತು ಸ್ವರ್ಗಕ್ಕೆ ಬಂದರು, ನಂತರ ಮತ್ತು ಇಲ್ಲ, ಏಕಕಾಲದಲ್ಲಿ ಅನೇಕ ರೂಪಗಳು ತಗೊಂಡು ಓಡಾಡುವಂತಹ ಮಹಾನುಭಾವರು ಇಲ್ಲಿ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಭಗವಂತನ ಅರ್ಚನೆ ಮಾಡಿ ಸ್ವರ್ಗಲೋಕದಲ್ಲಿ ವಾಸವಾಗಿರತಕ್ಕಂಥ ಇಂದ್ರಾದಿ ದೇವತೆಗಳಿಗೆ ಏನು ಉಪದೇಶ ಕೊಡಬೇಕೋ ಅದು ಭಗವಂತನಿಂದ ಪಡೆದು ಸ್ವರ್ಗಲೋಕಕ್ಕೆ ಬಂದು ಅಲ್ಲಿ ಎಲ್ಲರಿಗೂ ಉಪದೇಶಾದಿಗಳನ್ನು ಕೊಟ್ಟು ತದನಂತರ ಮತ್ತು ಅವರು ಬ್ರಹ್ಮಲೋಕಕ್ಕೆ ಬರುತ್ತಾ ಇದ್ದಾರೆ. ಹೌದಾ, ವಾದಿರಾಜರಿಂದ ಎಲ್ಲರೂ ತಗೊಳ್ತಾರ ಅಂದ್ರೆ ಹೌದು ಅಂದ್ರು. ಮಧ್ವರಾಯರು ಬಂದು ಇಲ್ಲಿ ಭಾಷ್ಯಾದಿಗಳು ಪಾಠ ಮಾಡುವಾಗ ಶೇಷದೇವರು ನಿಂತು ಕೇಳಿರುವ ಹಾಗೆ ಹೌದು ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗಾದೂರ್ಧ್ವಂ ಹರೇಹೇ ಮಾರ್ಗಂ ಗತ್ವಾ ಅನರ್ಘ್ಯಂ ಸುಶೀಘ್ರತಃ ಸತ್ಯಲೋಕಕ್ಕೆ ಹೋದ್ರೆ, ಬ್ರಹ್ಮಣ ಧಾಮ ಅಂದ್ರೆ ಬ್ರಹ್ಮ ಭಗವಂತನ ಸನ್ನಿಧಾನ ಯಾವುದು ಅಂದ್ರೆ ಸತ್ಯಾಖ್ಯಂ, ಅಲ್ಲಿ ವಸಾಮಿ ನಿಸ್ಸೀಮಂ ಅಮಾನವ ಸಮನ್ವಿತಂ. ಅಮಾನವರು ಅಂದ್ರೆ ಯಾರು, ಮಾನವರಲ್ಲದವರು ಅಂದ್ರೆ ದೇವತೆಗಳು, ದೇವತೆಗಳು ಸದಾ ಇರುವಂತಹ ಜಾಗ ಸತ್ಯಲೋಕಕ್ಕೆ ನಾನಲ್ಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಿ ಮಾರತಾತಂ ಮಾತಾಂತಂ ಅವ್ಯಯಂ ಸ್ವಾಮಿನಂ ನಮಾಮಿ. ಅಲ್ಲಿ ಇರುವಂತಹ ಭಗವಂತ ಮಾತಾಂತ, ಮಾ ಅಂದ್ರೆ ಜ್ಞಾನ, ಜ್ಞಾನ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಪತಿಯಾದಂತಹ ಶ್ರೀಹರಿ ಅಂದ್ರೆ ಎಲ್ಲರಿಗೂ ಜ್ಞಾನ ಕೊಡುವಂಥವಳು ಲಕ್ಷ್ಮೀದೇವಿ, ಆದರೆ ಲಕ್ಷ್ಮೀದೇವಿಗೂ ಜ್ಞಾನ ಕೊಡತಕ್ಕಂಥವ ಇವನೇ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮಾಕಾಂತಂ ಮಾರತಾತಂ, ಮಾರ ಅಂದ್ರೆ ಮನ್ಮಥ, ಮನ್ಮಥನ ಜನಕ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ಹೇಗಿದ್ದಾನೆ, ಜ್ಞಾನಪೂರ್ಣನಾಗಿದ್ದಾನೆ, ಅಷ್ಟೇ ಅಲ್ಲ ಸುಂದರನೂ ಆಗಿದ್ದಾನೆ, ವೈರಾಗ್ಯಪೂರ್ಣನೂ ಆಗಿದ್ದಾನೆ. ಅಂಥ ಭಗವಂತನಿಗೆ ನಮಸ್ಕಾರ ಮಾಡಿ ತತ್ರ ಸುಚಿರಂ ವಿರಿಂಚೇನ ಚಿರಂ ರಮನ್ ವಸಾಮಿ. ಅಲ್ಲಿ ಬ್ರಹ್ಮದೇವರಿಂದ ಕೂಡಿಕೊಂಡು ಭಗವಂತನನ್ನ ಪೂಜಾ ಮಾಡುತ್ತಾ ಸಂತೋಷ ಪಡತಾ ನಾನು ಇದ್ದೇನೆ ಅಂದ್ರೆ ಅಲ್ಲಿರುವ ಕಾಲಕ್ಕೆ ಭಗವಂತನ ಚಿಂತನೆ ಮಾಡಿದ್ದು ಏನೇನಂತ, ಸ್ವಾಮಿ ಅಂದ್ರೆ ನಿಯಾಮಕ ಅಂತ, ಎರಡನೆಯದು ಮಾರತಾತ ಮನ್ಮಥನಿಗೆ ತಂದೆ ಅಂದ್ರೆ ನಮಗೇನಾಗುತ್ತೆ ಭಗವಂತನ ಸ್ವಾಮಿ ಅಂತ ಚಿಂತನೆ ಮಾಡಿದರೆ ನಮಗೆ ಎಲ್ಲದರಲ್ಲೂ ಸ್ವಾಮಿತ್ವ ಅಂದ್ರೆ ಅವನ ಅಧೀನವಾದ ಸ್ವಾಮಿತ್ವ ಬರುತ್ತೆ. ಒಳ್ಳೆ ಜ್ಞಾನದಲ್ಲೂ ವಾಕ್ಪಟುತ್ವ ಇವೆಲ್ಲ ಬರುತ್ತೆ. ಅಷ್ಟೇ ಅಲ್ಲ, ಆತನನ್ನ ಮಾರತಾತ ಅಂತ ಚಿಂತನೆ ಮಾಡಿದರೆ, ಮನ್ಮಥನಿಗೆ ತಾತ ಅಂತ ಚಿಂತನೆ ಮಾಡಿದರೆ ಕಾಮಾದಿಗಳ ಕಾಟ ಇರಲ್ಲ. ಅವ್ಯಯಂ ನಾಶರಹಿತ ಅಂತ ಚಿಂತನೆ ಮಾಡಿದ್ದಕ್ಕೆ ಸಾಧನೆ ಎಂದೂ ನಾಶವಾಗಲ್ಲ, ಸಾಧನೆಗೆ ಬೇಕಾದ ಗುಣಗಳ ನಾಶ ಆಗಲ್ಲ. ಅಂಥ ಭಗವಂತನನ್ನ ಅವರು ಚಿಂತನೆ ಮಾಡುತ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಭಗವಂತ ಪೂರ್ಣ ಅನುಗ್ರಹ ಮಾಡುತ್ತಾರೆ. ಬ್ರಹ್ಮದೇವರ ಅನುಗ್ರಹ ಆಗುತ್ತೆ, ವಾಯುದೇವರ ಮತ್ತು ವಾದಿರಾಜರ ಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ. ಇದೆಲ್ಲ ಯಾವಾಗ ಚಿಂತನೆ ಮಾಡಬೇಕು? ವಾದಿರಾಜರ ಮಂತ್ರ ಜಪಕಾಲಕ್ಕೆ ಚಿಂತನೆ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ, ಒಂದು ಮಂತ್ರ ಜಪಕಾಲಕ್ಕೆ ಆಯಾ ಭಗವದ್ ರೂಪಗಳು ಮಾಡಿದ ಕಾರ್ಯಗಳೆಲ್ಲ ಚಿಂತನೆ ಮಾಡಿದ್ರೆ ಜಪ ಮುಗೀತು ಅಂತ ಅರ್ಥ. ಜಪ ಅಂದ್ರೆ ಆ ಮಂತ್ರಾರ್ಥ, ಮಂತ್ರಾರ್ಥವಾದ ಭಗವದ್ ರೂಪ ಅಥವಾ ದೇವತಾ ರೂಪ, ಅಲ್ಲಿ ಭಗವಂತನ ವ್ಯಾಪಾರ ಸದಾ ಚಿಂತನೆ ಮಾಡುವುದರಲ್ಲಿ 108 ಮುಗಿದೋಗಿರುತ್ತೆ, 1008 ಮುಗಿದೋಗಿರುತ್ತೆ. ಹೌದಾ? ಬಾಯಿಂದ ನಾಮ ಉಚ್ಚಾರ ಆಗ್ತಾ ಇರುತ್ತೆ, ಕೈಯಿಂದ ಸರಸರಣೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ಮನಸ್ಸೇನೋ ಅವರು ಮಾಡಿದ ಎಲ್ಲ ಚರ್ಯಗಳೆಲ್ಲ ಇರುತ್ತೆ. ಸಾಕಲ್ವಾ? ಇದು ಈಸಿ ಟೆಕ್ನಿಕ್ ಹೇಳಿಕೊಡ್ತಾ ಇದೆ. ಸಾಮಾನ್ಯ ನಾವು ಮಾಡೋ ಕಾಲಕ್ಕೆ ಕೈಯೇನೋ ಓಡ್ತಾ ಇರುತ್ತೆ, ಬಾಯಿ ಓಡ್ತಾ ಇರುತ್ತೆ, ಮನಸ್ಸಿಗೆ ಕೆಲಸ ಇರಲ್ಲ. ಯಾಕೆ? ಮಂತ್ರದ ಅರ್ಥ ಚಿಂತನೆ ಮಾಡಲಿಕ್ಕೆ ಮಂತ್ರಾರ್ಥ ಗೊತ್ತಿಲ್ಲ, ಅಲ್ಲಿಗೆ ಮನಸ್ಸು ಹೋಗೋದೇ ಇಲ್ಲ. ಅದಕ್ಕೇನು ಮಾಡಿದ್ರು, ಅವರು ಮಾಡಿದ ಚರ್ಯಗಳಲ್ಲೇ ಇಟ್ಟುಬಿಡಿ ಮನಸ್ಸು. ಈ ತರ ಈ ತರ ಈ ತರ ಇಡೀ 3ನೇ ಅಧ್ಯಾಯ ಎಲ್ಲಾ ಅಧ್ಯಾಯಗಳಲ್ಲಿ ಏನೇನು ತಲೆಗೆ ಅವೆಲ್ಲ ತಲೆ ಅಂದ್ರೆ ಆ ಪುಸ್ತಕ ನೋಡ್ತಾ ಕೊಡ್ಲಿಕ್ಕೆ ಆಗಲ್ಲ, ಜಪ ಮಾಡ್ತಾರೆ ಅಲ್ವಾ? ತಲೆಯಲ್ಲಿ ಇಟ್ಕೋಬೇಕು, ಎಷ್ಟು ಕಾಲ ಜಪ ಮಾಡ್ತೀರೋ ನೋಡಿಕೊಳ್ಳಿ, ಅದ್ ತಕ್ಕಂತ ಎಲ್ಲ ಪ್ರಿಪೇರ್ ಮಾಡಿಕೊಳ್ಳಿ, ತಲೆಯಲ್ಲಿ ಇಟ್ಟುಕೊಳ್ಳಿ, ಇಟ್ಟುಕೊಂಡು ಜಪ ಮಾಡ್ಲಿಕ್ಕೆ ಶುರು ಮಾಡಿ. ಎಲ್ಲ ರೆಕಾರ್ಡ್ ಹಾಕಿದಂತೆ ಹಾಕಿದಂತೆ ಏನು ನೀವು ಕಿವಿಯಲ್ಲಿ ಯಾವುದು ಪ್ಲೇಯರ್ ಅದು ಇಟ್ಕೊಂಡ್ಬಿಟ್ಟು ಅಡಿಗೆ ಮಾಡ್ತಾ ಇದ್ರೆ ಅಡಿಗೆ ಮಾಡಿದ್ದೆ ಗೊತ್ತಾಗಲ್ಲ. ಕೆಲವ್ರು ಹಾಗೆ ಪಾಪ ಮಾಡ್ತಾ ಇದ್ದಾರೆ. ನೀವು ಕಳಿಸಿದ 4-5 ಪ್ರವಚನ ಇದೆ, 4-5 ತಾಸು ಇರುತ್ತೆ, ಒಂದು ಕಡೆ ಕೂತ್ಕೊ ಹೇಳಿಕ್ಕೆ ಆಗಲ್ಲ ನಮಗೆ. ಅದಕ್ಕೆ ನಾವು ಅಡಿಗೆ ಮಾಡ್ತಾ ತಿರುಕುತ್ತಾ ಎಲ್ಲ ಮಾಡ್ತಾ ಸೆಲ್ ಫೋನ್ ಇಟ್ಕೊಂಡು ಹಾಗೆ ಕೇಳ್ತಾ ಮಾಡ್ತಾ ಇದೀವಿ ನಾವು. ನಮಗೆ ಅದು ಕೇಳ್ತಾ ಇದ್ದ ಕೇಳಿದ್ದು ಆಯ್ತು, ಆ ಮಾಡಿದ ಶ್ರಮ ಗೊತ್ತಾಗ್ತಾ ಇಲ್ಲ, ಅದರಲ್ಲೇ ಹೋಗ್ಬಿಡ್ತಾ ಇದೆ ನಮ್ ಕಾಲ ಎಲ್ಲ. ಅಂದ್ರೆ ಹಿಂದೆ ಅವ್ರು ಹೇಳಿದ್ದು, ನಮಗೆ ಟಿವಿ ನೋಡ್ತಾ ಇದ್ವು, ಅದು ನೋಡ್ತಾ ಇದ್ವು, ಮಾತಿಗೆ ಯಾರ ಅಂದ್ರೆ ಒಬ್ಬರೇ ಕೂತ್ಕೊಂಡ್ರೆ ಯಾರೊಬ್ರು ಬೇಕು ಅಂತ ಪಕ್ಕ ಮನೆಯವರ ಕೆದಕ್ಕೆ ಕರಿತಾ ಇದ್ವು, ಅವ್ರನ್ನ ಮಾತಾಡ್ತಾ ಇದ್ವು. ಇವಾಗ ಟೈಮೇ ಇಲ್ಲ ನಮಗೆ, ಅದರಲ್ಲೇ ಮ್ಯಾಕ್ಸಿಮಮ್ ಹೊಟ್ಟೋಗ್ತಾ ಇದೆ, ಬೇರೆ ಕಡೆ ಮನಸ್ಸೇ ಹೋಗ್ತಾ ಇಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಅಂದ್ರು. ಒಳ್ಳೇದೇ ಅಲ್ವಾ? ವಾಟ್ಸಪ್ ಬಂದು ಬಹಳ ಅನುಕೂಲ ಆಯ್ತು. ಇಲ್ಲ ವೆಬ್ಸೈಟ್ ಇದ್ರೆ ಅಷ್ಟು ಆಗ್ತಾ ಇದ್ದಿಲ್ಲ. ವೆಬ್ಸೈಟ್ ಇದ್ರೆ ಅದಕ್ಕೆ ಹೋಗ್ಬೇಕು, ಅಲ್ಲಿಗೆ ಅಪ್ರೆಸ್ ಮಾಡಬೇಕು, ಬರಬೇಕು, ನೋಡಬೇಕು ಅಂದ್ರೆ ಎಲ್ಲರೂ ಕಂಪ್ಯೂಟರ್ ಬೇಕಾಗ್ತಾ ಇತ್ತು. ಚೂರು ಇವಾಗ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ಬಿಟ್ರೆ ಸಾಕು, ಎಲ್ಲರೂ ಕೂಡ ಸರಸರನೆ ತಾವಾಗಿ ಎಲ್ಲ ನೋಡ್ಕೊಂಡ್ಬಿಡ್ತಾ ಇದ್ದಾರೆ. ಭಗವಂತದ್ ಮಾಡಿಸಿದ್ದಾರೆ. ಮುಂದೆ ಹೇಳ್ತಾರೆ, ವೈಷ್ಣವಂ ಧಾಮ ನಿಸ್ಸೀಮಂ ತಥೋಂ ತಥೋ ಯಸ್ಯಾಮ್ಯಮಾಯಯ ಏತತ್ತೇ ಕಥಿತಂ ವಿಪ್ರ ಸುಪ್ರಸನ್ನೋ ಭವಾಮಿತೇ. ಇದಕ್ಕೆ ಹೇಳ್ತಾ ಇದ್ದಾರೆ, ಸತ್ಯಲೋಕಾದ ವೈಷ್ಣವಂ ಧಾಮ. ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಸನ್ನಿಧಾನಕ್ಕೆ ಸತ್ಯಲೋಕದಿಂದ ಹೊರಡುತ್ತೇನೆ ಅಂತ ಇನ್ನೊಂದು ಲೋಕವನ್ನು ಹೇಳ್ತಾ ಇದ್ದಾರೆ. ಯಾವುದದು? ವೈಕುಂಠ. ಅಮುಕ್ತ ಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿಗೆ ಬರ್ತಾ ಇದ್ದಾರೆ, ವೈಷ್ಣವಂ ಧಾಮ ನಿಸ್ಸೀಮಂ ಅಂದ್ರೆ ಅದಕ್ಕೆ ಎಣಿಕೆ ಇಲ್ಲದಂತೆ ಅಂಥ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾದ ಭಾಗ ಅಲ್ಲಿ ಹೇಳುತ್ತಾ ಇದ್ದಾರೆ. ವೈಕುಂಠದಲ್ಲಿರತಕ್ಕಂಥ ಶ್ರೀಭಾಗ, ಭೂಭಾಗ, ದುರ್ಗಾಭಾಗ ಅಂತ 3 ಭಾಗಗಳಿವೆ. ವೈಕುಂಠ ಲೋಕದಲ್ಲಿ 3 ಭಾಗ, ಶ್ರೀಭಾಗ, ದುರ್ಗಾಭಾಗ, ಭೂಭಾಗ ಅಂತ ಹೇಳ್ತಾ ಇದ್ದಾರೆ. ಇನ್ನ ಭೂಭಾಗ ದುರ್ಗಾಭಾಗಗಳು ಅದಕ್ಕೆ ಹೇಳ್ತಾ ಇದ್ದಾರೆ, ಕರ್ಮದ ದೇವತೆಗಳು ಮತ್ತು ಅವರಿಗಿಂತ ಉತ್ತಮರಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳಿಗೆ ಗಮ್ಯ ಅಲ್ಲಿ ಅಮುಕ್ತ ಸ್ಥಾನದಲ್ಲಿ. ಅಲ್ಲಿ ಶ್ರೀಭಾಗಕ್ಕೆ ಅವರೂ ಹೋಗಲ್ಲನಂತೆ. ಬ್ರಹ್ಮ, ವಾಯು, ದಾತವ್ಯರು ಮತ್ತು ನಾರದಾದಿ ಕೆಲವು ಋಷಿಗಳು ಮಾತ್ರ, ಸನಕ ಸನಂದನಾದಿಗಳು ಮಾತ್ರ ಕಾರ್ಯವಿದ್ದಾಗ ಮಾತ್ರ ಪ್ರವೇಶಕ್ಕೆ ಅವರಿಗೆ ವಿಶೇಷವಾದ ಅನುಮತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದೆಂಥದ್ದು ಅಂದ್ರೆ ಹೇಳ್ತಾರೆ, ಯೋಗಿನಾಮಪಿ ದುರ್ಲಭಂ. ಯೋಗಿಗಳಿಗೂ ಕೂಡ ಆ ಅಮುಕ್ತ ಸ್ಥಾನ ಪ್ರವೇಶ ಮಾಡಿ ಶ್ರೀಭಾಗ ಪ್ರವೇಶ ಮಾಡಲಿಕ್ಕಾಗಲ್ಲ. ಅಂಥ ವೈಷ್ಣವಂ ಧಾಮ ನಿಸ್ಸೀಮಂ ತಥೋ ಯಾಸ್ಯಾಮಿ ಅಮಾಯಯ ಅಂದ್ರು. ಅಮಾಯಯ ಅಂದರೆ ಕ್ಷುದ್ರ ಫಲ ಅನಿಚ್ಛಯ ಅಂದ್ರು. ಯಾವ ಕ್ಷುದ್ರ ಫಲವನ್ನೂ ನಾನು ಬಯಸದೆ ಇದ್ದದ್ದರಿಂದ ನಾನು ತಾನಾಗಿ ಅಲ್ಲಿಗೆ ಹೋಗ್ಬಿಡ್ತಾ ಇದ್ದೇನೆ ಎಂದು. ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಫಲ ಕಾಮನೆಗಳು ಇರಬಾರದು. ದೇವರನ್ನ ಕೇಳಲ್ಲ ನಾವು. ಇಲ್ಲಿ ನೋಡಿ ವ್ಯತ್ಯಾಸ, ದೇವರನ್ನೇನು ಬಾಯ್ಬಿಟ್ಟು ಕೇಳಲ್ಲ, ಒಳಗೆ ಕೂತಿರುತ್ತೆ ಇದು ಬೇಕು ಅದು ಬೇಕು ಅಂತ. ಯಾಕೆ ಬಿಡಪ್ಪ ದೇವರನ್ನ ಕೇಳಿ ಏನು ಮಾಡಬಾರದಂತೆ ಅಂತ ಹೇಳಿ ದೇವರನ್ನ ಏನು ಕೇಳಲ್ಲ. ದೇವರ ಹರಿಪ್ರೇರಣೆ ಹರಿಪ್ರೀತ್ಯರ್ಥ ಒಳಗೇನೋ ಇದು ಬೇಕು ಅದು ಬೇಕು ಅಂತ ಕೂತಿರುತ್ತೆ. ದೇವರನ್ನ ಕೇಳಲ್ಲ, ಇದು ಬೇಕು ಅದು ಬೇಕು ಏನ್ ಮಾಡೋಣ ಏನು, ಅದೂ ಇಲ್ಲ ಅವರಿಗೆ, ಬಯಕೆಗಳೇ ಇಲ್ಲ. ಇಲ್ಲಿ ನಮಗೆ ಕ್ಷುದ್ರ ಫಲದ ಇಚ್ಛಾ ಇರುತ್ತೆ, ಬಿಡಿಸಿಕೊಳ್ತೇವೆ. ಅವರಿಗೆ ಕ್ಷುದ್ರ ಫಲದ ಇಚ್ಛೆಯೇ ಇಲ್ಲ. ಒಟ್ಟಾರೆ ಇಬ್ಬರು ಕೂಡ ಕ್ಷುದ್ರ ಫಲ ಇಚ್ಛೆ ಇಲ್ಲದವರಾಗ್ತೀವಿ. ಆದರೆ ಅವರು ಏನು ಬಾರದೇನೆ ಕ್ಷುದ್ರ ಫಲ ಅನಿಚ್ಛ ಅಂತಾಗುತ್ತೆ, ನಾವು ಬಂದು ಬಿಡಿಸಿಕೊಳ್ತೇವೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ತಥೋ ಯಾಸ್ಯಾಮಿ ಅಮಾಯಯ ಏತತ್ತೇ ಕಥಿತಂ ವಿಪ್ರ. ನಂಗ್ಯಾಕೆ ಹೇಳ್ತಾ ಇದ್ದೀರಾ ನೀವು ಎಲ್ಲೆಲ್ಲಿ ಹೋಗಿದ್ದೆಲ್ಲ ಅಂದ್ರೆ ಏತತ್ತೇ ಕಥಿತಂ ನಿಂಗೆ ಹೇಳಿದ್ದೇನೆ ಯಾಕೆ ಗೊತ್ತಾ? ಸುಮ್ಮನೆ ಹೇಳಲ್ಲ, ಇದು ಹೇಳಲಿಕ್ಕೂ ಆಗಲ್ಲ. ಕಂಡ ಕಂಡವರಿಗೆ ಹೇಳಲ್ಲ, ಯೋಗ್ಯತೆ ಇದ್ದವರಿಗೆ ಮಾತ್ರ ಹೇಳೋದಿದು. ಯಾರಿಗೇನದು? ತ್ವಯಾ ಉಪಾಸನೆ ಏತತ್ ಕಥಿತಂ, ನೀನು ಇದನ್ನು ಉಪಾಸನೆ ಮಾಡು. ವಾದರಾದರು ಇಂತಿಂಥ ಕಡೆ ಹೀಗೆ ಹೀಗೆ ಹೋದರು, ಹೀಗೆ ಹೋದರು, ಹೀಗೆ ಹೋಗಿದ್ದಾರೆ, ಹೀಗೆ ಹೋಗಿದ್ದಾರೆ, ಕೆಲಸ ಏನು? ಅಲ್ಲಲ್ಲಿದ್ದವರನ್ನ ಉದ್ಧಾರ ಮಾಡುವುದು, ಇಲ್ಲಿದ್ದವರನ್ನ ಉದ್ಧಾರ ಮಾಡಲಿಕ್ಕೆ ಭಗವಂತನ ಪ್ರಾರ್ಥನೆ ಮಾಡುವುದು. ಅದಕ್ಕಾಗಿ ಹೋಗಿದ್ದಾರೆ, ಸರ್ವತ್ರ ವ್ಯಾಪ್ತರಾಗಿದ್ದಾರೆ, ಹೊರಟಿದ್ದಾರೆ. ಅದರಿಂದ ನೀನು ಈ ತರ ನನ್ನ ಮಂತ್ರ ಜಪಕಾಲಕ್ಕೆ ಈ ವಿಶೇಷವಾದ ಭಗವದ್ ರೂಪದ ವ್ಯಾಪಾರ ನನ್ನೊಳಗೆ ನಡೆಯುತ್ತಾ ಇದೆ ಎಂದು ಚಿಂತನೆ ಮಾಡು, ಉಪಾಸನೆ ಮಾಡು. ಸುಪ್ರಸನ್ನೋ ಭವಾಮಿತೆ, ನಿನಗೆ ಸುಪ್ರಸನ್ನನಾಗ್ತೇನೆ. ಅಂದರೆ ನಾನು ಪ್ರಸನ್ನನಾಗಲಿಕ್ಕೆ, ನನ್ನೊಳಗಿರುವ ಸ್ವಾಮಿ ಪ್ರಸನ್ನನಾಗಲಿಕ್ಕೆ ಅಡ್ಡಿಯಾದ ಪಾಪಗಳೆಲ್ಲ ಈ ಚಿಂತನೆಯಿಂದ ಕಡಿದು ಹೋಗುತ್ತೆ, ನಾನು ಅನುಗ್ರಹ ಮಾಡುತ್ತೇನೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ನಾನು ಹೋದ ಕಡೆ ಎಂಥದ್ದು ಗೊತ್ತೋ? ಪುತ್ರ ಸುತ್ರಾಮಲೋಕೋಯಂ ಸತ್ರಾದ್ಯೈ ಕರ್ಮಭಿರ್ಭವೇತ್, ವೈಷ್ಣವಂ ಧಾಮ ಚ ಅವ್ಯಕ್ತಂ ಯೋಗಿನಾಮಪಿ ದುರ್ಲಭಂ, ಸುಲಭಂ ಮಮ ತತ್ಸರ್ವಂ ಹರೇರ್ ಜ್ಞಾನಾದಿ ಸಾಧನೈ. ಆ ಬೇರೆ ಬೇರೆ ಲೋಕಗಳೆಲ್ಲ ಸತ್ರಾದ್ಯೈ ಕರ್ಮಭಿರ್ಭವೇತ್, ನಾನ ಯಾಗ ಮೊದಲಾದ ಕರ್ಮಗಳಿಂದ ಬೇರೆ ಲೋಕಗಳು ಬರಬಹುದಯ್ಯ, ಆದರೆ ಈ ಧಾಮ ವೈಷ್ಣವ ಧಾಮ ವಿಷ್ಣುವಿನ ಲೋಕ ಅದು ಶ್ರೀಭಾಗ, ಅಲ್ಲಿ ಪ್ರವೇಶ ಮಾಡುವುದು ಯೋಗಿನಾಮಪಿ ದುರ್ಲಭಂ, ಯೋಗಿಗಳಿಗೂ ಆಗಲ್ಲ. ಮತ್ತೆ ನೀವೇ ಆಗ್ಬೋದ್ರಿ, ಯೋಗಿಗಳಿಗೂ ಹೋಗ್ಲಿಕ್ಕಾಗಲ್ಲ, ನೀವೇ ಯಾಕೆ ಹೋದ್ರಿ? ಅಂದ್ರೆ ಸುಲಭಂ ನಮ ತತ್ ಸರ್ವಂ, ನನಗದು ಸುಲಭವಯ್ಯ. ಯಾಕೆ? ಹರೇ ಜ್ಞಾನಾದಿ ಸಾಧನೈ, ಭಗವಂತ ನನ್ನೊಳಗೆ ನಿಂತು ಮಾಡಿಸಿದ ಸಕಲ ಸಾಧನೆಗಳು ಎಂಥವು ಅಂದರೆ ನನಗಲ್ಲಿ ಹೋಗೋದು ಕಷ್ಟವೇ ಅಲ್ಲ, ಸುಲಭವೇ ಆಗಿದೆ, ಅಲ್ಲಿಗೆ ನಾನು ಹೋಗಿ ಬರ್ತೇನೆ. ಅಂದ್ರೆ ವಾದಿರಾದರ ಇಂಥ ಅಪೂರ್ವವಾದ ತಾಕತ್ತನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ಇವಂ ಸುಮಾನಂ ಸುಮನೋಭಿರಂಜಸ ಸಂಜಾತಮಗ್ರ್ಯಂ ಸುಜನಾಯ ಸುಜನಾರ್ಯ ಸರ್ವಂ ಕಂಜಾಕ್ಷ ಗೃಹಾಣಾಂ ಅಚಿರಂ ತೂ ಜೀವ ತ್ವಂ ಜೀವಲೋಕೆ ಕುಜನಾರ್ತಿ ದಸ್ಸನ್. ಹೇಳ್ತಾರೆ, ಇವಂ ಸುಮನೋಭಿಃ ಕೃತಂ ಸುಮಾನಂ ಶೋಭನ ಪೂಜಾಂ ಸುಮಾನಂ ಸುಮನೋಭಿರಂಜಸ ಕೃತಂ ಸಂಜಾತಮಗ್ರ್ಯಂ. ಈ ರೀತಿಯಲ್ಲಿ ಎಲ್ಲಾ ದೇವತೆಗಳ ಲೋಕಗಳಿಗೆ ಹೋಗಿ ಅವರವರು ಮಾಡಿರ್ತಕ್ಕಂಥ ಒಳ್ಳೆ ಪೂಜೆಯನ್ನು ಸ್ವೀಕಾರ ಮಾಡಿ ಮುಂದೆ ಹೇಳ್ತಾ ಇದ್ದಾರೆ, ಜೀವಲೋಕೆ ಜೀವಾನಾಂ ಶರೀರೇಪಿ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಜೀವಲೋಕೆ ಕುಜನಾರ್ತಿ ದಸ್ಸನ್, ಜೀವಲೋಕೇಪಿ ಸಂಜಾತಮಗ್ರ್ಯಂ ಸುಮಾನಂ ಗೃಹೀತ್ವ ಅಂದ್ರು. ಅಂದ್ರೆ ಆ ಮೇಲಿನ ಎಲ್ಲಾ ದೇವತೆಗಳ ಲೋಕಗಳಲ್ಲಿ ನಾನು ಅನೇಕ ರೂಪಗಳಿಂದ ಹೋಗಿ ಅವರು ಕೊಡತಕ್ಕಂಥ ಎಲ್ಲವನ್ನು ಸ್ವೀಕಾರ ಮಾಡಿದೆ. ಹಾಗೆ ಜೀವಲೋಕೇಪಿ, ಜೀವರ ಒಳಗಿರುವ ಲೋಕಗಳಲ್ಲೂ, ಜೀವರ ಶರೀರ, ಶರೀರದ ಸುತ್ತು ವಿರಾಟ್ ರೂಪ, ಜೀವರ ಒಳಗೆ 14 ಲೋಕಗಳು, ಆ ಲೋಕಗಳಲ್ಲಿ ಅಷ್ಟ ದಿಕ್ಪಾಲಕರು, ಅವರ ಮನೆಗಳು ನಮ್ಮಲ್ಲೇ ಕೂತಿವೆ. ಅಲ್ಲಿಗೂ ವಾದಿರಾದರೂ ಏಕಕಾಲದಲ್ಲಿ ಅನೇಕ ರೂಪಗಳಿಂದ ನಮ್ಮ ಶರೀರದ ಒಳಗಿರುವ ಅಷ್ಟ ದಿಕ್ಪಾಲಕರಿರುವ ಅಷ್ಟ ದಳಗಳಿಗೂ ಸಂಚಾರ ಮಾಡುತ್ತಾರೆ. ಹೌದಾ ಅಂತ ಕೇಳ್ತೀರಾ? ನಾವೆಲ್ಲಿದ್ದೀವಿ ಗೊತ್ತಾ? ಮೂಲೇಶನ ಪಾದ ಮೂಲದಲ್ಲಿಪ್ಪ, ಪವನನ ಪಾದ ಮೂಲದಲ್ಲಿ ಜೀವ ಇಪ್ಪ. ಆ ಪವನ ಅಂದ್ರೆ ಯಾರು ಗೊತ್ತಾ ಅಂದ್ರು? ವಾದಿರಾದರು ವಾಯುದೇವರು ಇಬ್ಬರೂ ನಿಂತಿದ್ದಾರೆ, ನಮ್ಮ ಹೃದಯ ಕಮಲದಲ್ಲೇ ನಿಂತಿದ್ದಾರೆ. ಅವರ ಕಾಲತ್ರೇ ಇದ್ದೇವೆ ನಾವು. ಅವರು ತಮ್ಮ ಕಾಲು ಮೇಲೆ, ಪಾದದ ಮೇಲೆ, ಹೆಬ್ಬೆರಳಿನ ಮೇಲೆ ಜೀವನನ್ನು ಕೂಡಿಸಿಕೊಂಡು ದೇವರ ಪಾದದಲ್ಲಿ ಇದ್ದುಕೊಂಡು ದೇವರು ವಾಯುದೇವರು ವಾದಿರಾಜರ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲಾ ಲೋಕಪಾಲಕರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಚಿಂತನೆ. ಜೀವಲೋಕೇಪಿ, ಹಾಗೆ ಅಲ್ಲ, ನಮ್ಮ ಶರೀರದಲ್ಲಿರುವ 14 ಲೋಕಗಳಿಗೂ ವಾದಿರಾಜರ ಸಂಚಾರ ಆಗ್ತಾ ಇದೆ. ಹಾಗೆ ವಿಶೇಷವಾದ ನಮ್ಮ ಶರೀರದ ಶಿರಸ್ಸಿನ ಮೇಲಿರುವ ವೈಕುಂಠ ಭಾಗಕ್ಕೂ ವಾದಿರಾಜರಲ್ಲಿ ಹೋಗ್ತಾ ಇದ್ದಾರೆ, ನಮ್ಮನ್ನ ರಕ್ಷಣೆ ಮಾಡುತ್ತಾ ಇದ್ದಾರೆ. ಅಂದರೆ ಅಲ್ಲೇನೋ ಒಂದು ರೂಪದಿಂದ ಅಲ್ಲಿ ಹೋದ್ರು ಅಂತ ಅಂದ್ಕೊಂಬೋದಲ್ಲ, ಪ್ರತಿಯೊಬ್ಬ ಜೀವರಾಶಿಯ ಹೃದಯದಲ್ಲೂ ವಾದಿರಾಜರಿದ್ದಾರೆ. ಅಲ್ಲಿರುವ ಅಷ್ಟದಿಕ್ಪಾಲಕರ ಮನೆಗೆ ಪ್ರತಿಯೊಬ್ಬರ ಶರೀರದಲ್ಲೂ ತಾವು ಹೋಗ್ತಾ ಇದ್ದಾರೆ. ಈ ಅಪರೂಪದ ಚಿಂತನೆಯನ್ನ ಕೊಡತಾ ಇದ್ದಾರೆ. ಇಲ್ಲದಿದ್ದರೆ ಏನೋ ಒಂದು ಕಡೆ ಇರುವಂತಹವರಲ್ಲ, ಸಾಂಶರು, ಅದರಲ್ಲೂ ಲಾಟವ್ಯರು, ರುಜುಗಣಸ್ಥರು. ಆದ್ದರಿಂದ ಅವರ ತಾಕತ್ತಿಂತಹದ್ದು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನ ಕಂಜಾಕ್ಷ ಗೃಹಾಣ ಅಚಿರಂ ತು ಜೀವ ತ್ವಂ ಜೀವ ಲೋಕೆ ಕುಜನಾರ್ತಿ ದಸ್ಸನ್. ಇಲ್ಲಿ ಹೇಳ್ತಾರೆ, ಹೌದಾ, ನೀವು ಜೀವರ ಶರೀರದಲ್ಲೂ ಕೂಡ, ಇದು ನನ್ನ ಮಾತಲ್ಲ ನೋಡಿ, ವ್ಯಾಖ್ಯಾನಕಾರರ ಮಾತೇ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ನೀವೇನು ಅನುಸಂಧಾನ ಮಾಡಿಬಿಡ್ತೀರಾ, ನಿಮ್ಮೊಳಗೆ ಪ್ರಾಣದೇವರಿದ್ದಾರ, ಪಕ್ಕದಲ್ಲಿ ಎಲ್ಲೆಲ್ಲಿದ್ದಾರೋ ಅಲ್ಲಿ ವಾದಿರಾದ್ರೂ ಕೂಡಿಸ್ಬಿಡ್ತೀರಾ? ವ್ಯಾಖ್ಯಾನಕಾರರು ಏನಾದರೂ ಆ ಶಬ್ದ ಪ್ರಯೋಗ ಮಾಡಿದ್ದಾರಾ? ಇದು ಬರುತ್ತೆ ನಿಮಗೆ ಏನೋ ಶಾಸ್ತ್ರದಲ್ಲಿ ಸ್ವಲ್ಪ ಪ್ರವೇಶ ಇದೆ, ಅಲ್ಲಲ್ಲಿ ಅನುಸಂಧಾನಗಳು ಗೊತ್ತಿವೆ, ಅವೆಲ್ಲ ನಿಮ್ ಬುದ್ಧಿ ಬಂದಂತೆ ಹೇಳಿಬಿಡ್ತೀರಾ, ವ್ಯಾಖ್ಯಾನಕಾರರ ಬೆಂಬಲ ಇದೆಯಾ ಅಂತ ಆಖ್ಯಾನ ಹೇಳುವ ಕಾಲಕ್ಕೆ ನಮಗೆ ಪ್ರಶ್ನೆ ಬರಬಹುದು. ಅಲ್ಲೇ ಹೇಳ್ತಾ ಇದ್ದಾರೆ ಜೀವ ಲೋಕೆ ಅಂದ್ರೆ, ಅದಕ್ಕೆ ವ್ಯಾಖ್ಯಾನಕಾರರು ಶ್ರೀಕೃಷ್ಣಾಚಾರ್ಯ ಹೇಳ್ತಾರೆ, ಜೀವಾನಾಂ ಶರೀರೇಪಿ, ಜೀವರ ಶರೀರದಲ್ಲೂ ಕೂಡ ಸರ್ವಂ ಗೃಹಾಮಿ, ಅಲ್ಲಿರತಕ್ಕಂಥ ದೇವತೆಗಳು ಮಾಡುವ ಪೂಜೆಯನ್ನು ನಾನು ಸ್ವೀಕಾರ ಮಾಡುತ್ತೇನೆ. ಹೌದಾ, ಹೇಗ್ರಿ ನೀವು ಸ್ವೀಕಾರ ಮಾಡ್ತೀರಾ ಅಂದ್ರೆ, ಬರೀತಾರೆ ನೋಡಿ, ಮುಖ್ಯ ಪ್ರಾಣವದ ಜೀವಾನಾಂ ಶರೀರೇ, ಪ್ರತಿಯೊಬ್ಬರ ಜೀವರ ಶರೀರದಲ್ಲಿ ಮುಖ್ಯ ಪ್ರಾಣದೇವರು ಹೇಗಿರ್ತಾರೋ ಹಾಗೆ ನಾನು ಅವರ ಜೊತೆಗಿದ್ದು ಅಲ್ಲಿರುವ ದೇವತೆಗಳ ಪೂಜೆಯನ್ನು ನಾನು ಸ್ವೀಕಾರ ಮಾಡುತ್ತಾ ಇದ್ದೇನೆ. ಸಾಕ, ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಇನ್ನ ಸುಮನೋ ಮಾನ್ಯತ್ವಾನುಸಂಧಾನೇನ ಸಾಧನಾನುಕೂಲತೆಯ ತವ ಆಯುರ್ವೃದ್ಧಿರ್ಭವಿಷ್ಯತಿ ಇತಿ ಭಾವ. ಇಲ್ಲಿ ಹೇಳ್ತಾ ಇದ್ದಾರೆ, ಇದರಿಂದ ಏನಾಗುತ್ತೆ ಅಂದ್ರೆ, ಅಲ್ಲೂ ಎಲ್ಲಾ ದೇವತೆಗಳು ಇವರು ಪೂಜಾ ಮಾಡಿದ್ರು, ಇಲ್ಲೂ ಎಲ್ಲಾ ದೇವತೆಗಳು ಪೂಜಾ ಅಂದ್ರೆ, ಎಲ್ಲೆಲ್ಲಿಗೆ ವಾಜರಾಜರು ಇರ್ತಾರೋ ಆಯಾ ಆ ಜೀವನ ಶರೀರದಲ್ಲೂ ಹೊರಗೆ ಲೋಕಗಳಲ್ಲೂ ದೇವತೆಗಳಿಗೆ ಬೇಕಾದ ಉಪದೇಶಾಮೃತವನ್ನ ಕೊಡತಾ ಇರ್ತಾರೆ. ಎಲ್ಲರಿಗೂ ಉಪದೇಶ ಕೊಡತಕ್ಕಂಥವರು ಇವರು ಅಂತ ಮಧ್ವರಾಯರು ಹೇಳಿದ್ದಾರೆ ರುಜುಗಣಸ್ಥರಿಗೆ, ಅವರ ರಕ್ಷಣೆ ಹೇಳಿದ್ದಾರೆ. ಈ ನಮ್ಮ ಶರೀರದಲ್ಲಿರುವ ಹೃದಯ ಕಮಲದಲ್ಲಿರತಕ್ಕಂಥ ಅಷ್ಟದಿಕ್ಪಾಲಕರ ಮನೆಗಳಿಗೂ ಕೂಡ ಮೂಲೇಶನ ಸಹಿತವಾಗಿ ಹೋಗಿ ಸ್ವಾಮಿ ಸನ್ನಿಧಾನದಲ್ಲೇ ಆ ತತ್ವಾಭಿಮಾನಿಗಳಿಗೆ ಬೇಕಾದ ತತ್ವಜ್ಞಾನವನ್ನ ಕಾಲ ಕಾಲಕ್ಕೆ ಕೊಡತಾ ಇರುತ್ತಾರೆ ವಾದಿರಾಜರು. ಅದಕ್ಕೆ ಆ ಜ್ಞಾನವನ್ನ ಪಡೆದು ಅದಕ್ಕೆ ಕೃತಜ್ಞತೆಯಾಗಿ ಪೂಜೆಯನ್ನು ಸಲ್ಲಿಸಿದರೆ ಆ ಸಲ್ಲಿಸಿದ ಪೂಜೆಯನ್ನ ಹಯಗ್ರೀವನಿಗೆ ಅರ್ಪಣೆ ಮಾಡಿ ಹೊರಟು ಹೋಗ್ತಾ ಇರುತ್ತಾರೆ ವಾದಿರಾಜರು. ಇದರಲ್ಲಿ ಬಂದಿದೆ. ಹೌದಾ, ಇದು ಚಿಂತನೆ ಮಾಡಿದರೆ ಜಪಕಾಲಕ್ಕೆ, ಈ ಚಿಂತನೆ ಮಾಡಿದರೆ ನಮಗೇನು ಬರುತ್ತೆ ಅಂದ್ರೆ, ಹೇಳ್ತಾ ಇದ್ದಾರೆ ಸುಮನೋ ಮಾನ್ಯತ್ವ ಅನುಸಂಧಾನೇನ, ದೇವತೆಗಳೆಲ್ಲ ವಾದಿರಾಜರಿಗೆ ವಿಶೇಷವಾದ ಮಾನ್ಯತಾ ಮಾಡಿದರು ಎಂಬ ಅನುಸಂಧಾನದಿಂದ ಹೇಳ್ತಾರೆ ಸಾಧನ ಅನುಕೂಲತೆಯ, ನಿನಗೆ ಸಾಧನಕ್ಕೆ ಅನುಕೂಲ ಆಗುತ್ತೆ. ಏನದು ಅಂದ್ರೆ, ತವ ಆಯುರ್ವೃದ್ಧರ್ ಭವಿಷ್ಯತಿ, ನಮ್ಮ ಆಯುಷ್ಯ ವೃದ್ಧಿ ಆಗುತ್ತಂತೆ. ಅಲ್ಲ, ಇರೋದು ಫಿಕ್ಸ್ ಆಗಿ ಇಷ್ಟೇ ಇರುತ್ತಲ್ಲ, ಆಯುಷ್ಯ ವೃದ್ಧಿ ಆಗುವುದು ಅಂದ್ರೆ ಏನು ಅಂತ ಮತ್ತೂ ಆಗುತ್ತೆ ಅಂದ್ರೆ, ಬರುವ ಅಪಮೃತ್ಯು ಬಂದು ಬಿಟ್ರೆ ಕೃಷ್ಣಾರ್ಪಣ ಅಂದ್ರೆ ಅಪಮೃತ್ಯು ನಾಶ ಅಂತ ಅರ್ಥ. ಇನ್ನೊಂದು, ಆಯುಷ್ಯ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಅಲ್ವಾ? ನಿಮ್ಗೆಷ್ಟು? 60 ವರ್ಷ ಆಯ್ತು, 70 ವರ್ಷ ಆಯ್ತು, 80 ವರ್ಷ ಆಯ್ತು. ಅವಾಗ ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ 60 ವರ್ಷ ಬದುಕಿದ್ದೀರಾ ಅಂತ ಕೇಳಿದ್ರೆ ಅದೇ ಎದುರಿಗೆ ಕಾಣಿಸ್ತಾ ಇದ್ವಲ್ಲ ಅಂತ ಹೇಳ್ತೀವಿ, ಹೌದಾ? ಆಗ ಆವಾಗ ಆ ಕೇಳಿದವರು ಬದುಕೋದು ಅಂದ್ರೆ ನಮ್ಮ ಉದ್ದೇಶ ದೇವರ ಸ್ಮರಣೆಯಲ್ಲೇ 60 ವರ್ಷ ಕಳೆದ್ರ. ಸನತ್ ಸುಜಾತೀಯದಲ್ಲಿ ಸನತ್ ಸುಜಾತರು ಹೇಳಿದಂತೆ ದೇವರ ನೆನೆಸಿದ ನೆನೆಸೋದೇ ಬದುಕು, ಮರೆತದ್ದೇ ಸಾವು ಅಂತ. 60 ವರ್ಷ ಇಡೀ ಬದುಕಿದ್ದೀರಾ ಅಂತ ಕೇಳಿದರೆ 60 ವರ್ಷ ಬದುಕಿಲ್ಲ, ಒಂದು 10-15 ನಿಮಿಷ ಬದುಕಿದ್ದಷ್ಟೇ, 60 ವರ್ಷದಲ್ಲಿ ಮಿಕ್ಕದೆಲ್ಲ ಸತ್ತದ್ದೇ ಅಂತ ಹೇಳಬೇಕಾಗುತ್ತೆ ಅಲ್ವಾ? ಹಾಗಾದರೆ ವಾದಿರಾಜರು ಚಿಂತನೆ ಮಾಡಿದರೆ ಇನ್ನ ಮುಂದಾದರೂ ಆಯುಷ್ಯ ವೃದ್ಧಿ ಅಂತ ಹೇಳಿದರೆ ದೇವರ ಚಿಂತನೆ ಮಾಡುವಂತಹ ಆಯುಷ್ಯ ನಮಗೆ ಉಳಿಯುತ್ತೆ. ಎಲ್ಲಾ ಆಯುಷ್ಯ ಉಳಿದ ಆಯುಷ್ಯವೆಲ್ಲ ಭಗವಂತನ ಚಿಂತನೆ ಬಂದು ಆಯುಷ್ಯ ವೃದ್ಧಿ ಆಯಿತು ಅಂತ ಅರ್ಥ ಅಲ್ಲವಾ? ಯಾಕಂದ್ರೆ ನಮ್ಮ ಕರ್ಮ ಪ್ರಕಾರ ಏನಾಯಿತು? ದೇವರ ಇನ್ನ ಉಳಿದ ಆಯುಷ್ಯದಲ್ಲಿ ದೇವರ ಚಿಂತನೆ ಮಾಡುವಂತಹ ಕಾಲ ಕಮ್ಮಿಯೇ, ದೇವರ ಮರುತಿರೋ ಕಾಲವೇ ಜಾಸ್ತಿ. ಹಾಗಾದರೆ ಆ ದೇವರ ಮರುತಿರೋ ಕಾಲ ಎಲ್ಲ ಸತ್ತಂತೇನೆ. ಇವಾಗೇನಾಯಿತು? ಅಲ್ಲೂ ಭಗವಂತನ ಚಿಂತನೆ ಬಂದ್ರೆ ಅಷ್ಟು ಪ್ರಾಫಿಟ್ ಬಂತಲ್ಲ, ಆಯುಷ್ಯ ವೃದ್ಧಿ ಆಯ್ತಾ ಇಲ್ವಾ? ಎಷ್ಟು ಆಯುಷ್ಯ ವೃದ್ಧಿ ಆಯಿತು ಅದನ್ನ ಹೇಳ್ತಾ ಇದ್ದಾರೆ. ತವ ಆಯುರ್ವೃದ್ಧಿರ್ ಭವಿಷ್ಯತಿ ಇತಿ ಭಾವ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತ್ವಂ ಜೀವಲೋಕೆ ಕುಜನಾರ್ತಿದಸ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಚಿಂತನೆ ಮಾಡಿದರೆ ನಾನು ದೇವತೆಗಳಿಂದ ಪೂಜಾ ತಗೊಳತಾ ಬರೇ ತಗೊಂಡದ್ದಲ್ಲ. ದೇವತೆಗಳು ಅವ್ರಿಗೆ ಕೇಳ್ತಾ ಇದ್ದಾರಂತೆ, ಬಂದವರಿಗೆಲ್ಲ ಬಂದ ವಾದಿರಾಜರನ್ನ, ಸ್ವಾಮಿ ಸಾಧನೆಗೆ ತೊಂದರೆಗಳು ತುಂಬಾ ಕೊಡ್ತಾ ಇದ್ದಾರೆ ಈ ದೈತ್ಯರು, ಆ ಕಾಟ ಪರಿಹಾರ ಆಗ್ಬೇಕಲ್ಲ ಅಂತ ಕೇಳಿದಾಗ ಅವರಿಗೆ ಕುಜನರು ಏನು ಆರ್ತಿ ಕೊಡತಾರೆ ಅದನ್ನ ಪರಿಹಾರ ಮಾಡಿ ಆರ್ತಿ ಕೊಡುವಂತಹ ಕುಜನರಿಗೆ ಆರ್ತಿ ಕೊಡತಾ ಇರ್ತೇನೆ. ಸೆಕ್ಯೂರಿಟಿ ದೇವತೆಗಳಿಗೆ, ಫುಲ್ ಸೆಕ್ಯೂರಿಟಿ ವಾದಿರಾದರು. ಅದಕ್ಕೆ ಅವರಂದ್ರೆ ಬಹಳ ಕ್ಲೋಸ್ ಅವರಿಗೆ, ಅಂದ್ರೆ ಸ್ವಾಮಿ ಸ್ವಲ್ಪ ನೋಡ್ರಿ, ನೀವೇ ಚಿಂತೆ ಮಾಡಬೇಡಿ, ಸಾಧನೆ ಮಾಡಿಕೊಳ್ಳಿ, ನಾನಿದ್ದೇನೆ ಅಂತ ಎಲ್ಲರಿಗೂ ತೊಂದರೆ ಕೊಟ್ಬಿಡ್ತೇನೆ. ಯಾರು ಸಜ್ಜನರಿಗೆ ತೊಂದರೆ ಕೊಡುವವರಿಗೆ ತೊಂದರೆ ಕೊಡುತ್ತೇನೆ ಅಂದ್ರು. ಇದು ಚಿಂತನೆ ಮಾಡಿದರೆ ನಮಗೂ ಆ ದುರ್ಜನರ ಕಾಟ ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಸುತ್ತು ವಾದ್ಯರಾದರೂ ಇದ್ದು ರಕ್ಷಣೆ ಮಾಡುತ್ತಾರೆ. ಇಷ್ಟು ಫಲಗಳು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ, ಮಮ ವೃಂದಾವನೇ ಪುಣ್ಯೇ ಇಷ್ಟರವರೆಗೂ, ಅಂದರೆ ಆ ಸ್ವಪ್ನದಲ್ಲಿ ಒಬ್ಬರಿಗೆ ಇಷ್ಟು ಹೇಳಿ, ನಂತರ ಇನ್ನೊಬ್ಬರು, ಬ್ರಾಹ್ಮಣನ ಸ್ವಪ್ನ, ಸ್ವಪ್ನದಲ್ಲಿ ಬ್ರಾಹ್ಮಣನಿಗೆ ಕಡೆ ತಿರುಗಿ ಬ್ರಾಹ್ಮಣನಿಗೆ ಹೇಳಬೇಕಾಗಿದ್ದು ಹೇಳಿದರು. ನಂತರ ಇನ್ನೊಬ್ಬರು ಲಕ್ಷ್ಮೀಪತಿ ಅಂತ ಅವರಿಗೆ ಹೇಳ್ತಾ ಇದ್ದಾರೆ. ಅಲ್ಲ, ಒಬ್ಬರ ಕನಸಲ್ಲಿ ಇಬ್ಬೊಬ್ಬರು ಮೂರು ಜನಕ್ಕೆ ಹೇಳಿದರೆ ಅದು ಸ್ವಪ್ನ ಬಿದ್ದವರಿಗೆ ಗೊತ್ತಾಗಿರುತ್ತೆ, ಮತ್ತೆ ನಮಗೆ ಗೊತ್ತಾಗುತ್ತಾ? ಸ್ವಪ್ನ ಬಿದ್ದವರೇ ಎಲ್ಲ ಪೇಜಸ್ ಮಾಡಿಟ್ಟಿದ್ದಾರೆ. ನನ್ನ ಸ್ವಪ್ನದಲ್ಲಿ ಆವಾಗ ಆ ಜನ್ಮದಲ್ಲಿ 12 ವರ್ಷಗಳ ಕಾಲ ವಾದಿರಾದರೂ ಹೇಳಿದ ಆ ಸ್ವಪ್ನದಲ್ಲಿ ನನಗೆ ಹೇಳಿದ್ದಿಷ್ಟು, ಇವರಿಗೆ ಹೇಳಿದ್ದಿಷ್ಟು ಆ ಭಾಗ ಮಾಡಿಟ್ರು. ಅಂತಹ ಬುದ್ಧಿಶಕ್ತಿ ಯಾರಿಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮಮ ವೃಂದಾವನೇ, ಲಕ್ಷ್ಮೀಪತಿ ಪ್ರಕರಣ ಶುರುವಾಗ್ತಾ ಇದೆ. ಮಮ ವೃಂದಾವನೇ ಪುಣ್ಯೇ ಸುಪರ್ವಾಣಶ್ಚ ನಿತ್ಯಶಃ ವಸಂತಿ ಪುಣ್ಯ ಕರ್ಮಾಣೋ ವಿಶೇಷಾತ್ತೇ ಚ ಪರ್ವಸು. ಇಲ್ಲಿ ಹೇಳ್ತಾರೆ, ಇಲ್ಲಿ ಮಮ ವೃಂದಾವನೇ ಪುಣ್ಯೇ, ನನ್ನ ವಿಶೇಷವಾಗಿರತಕ್ಕಂಥ ಪುಣ್ಯಕರವಾದ ವೃಂದಾವನದಲ್ಲಿ ಯಾರಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಸುಪರ್ವಾಣಶ್ಚ ನಿತ್ಯಶಃ ವಸಂತಿ, ಸುಪರ್ವಾಣರು ಇಲ್ಲಿರ್ತಾರೆ ಎಂದರು. ಸುಪರ್ವಾಣ ವೃಂದಾವನೆ ನಿತ್ಯಶಃ ವಸಂತಿ ಅಂದರೆ ವಿಶೇಷ ಪರ್ವಗಳ ಕಾಲದಲ್ಲಿ ಇಲ್ಲಿರ್ತಾರೆ ಎಂದರು. ಇಲ್ಲಿ ಸುಪರ್ವಾಣಶ್ಚ ಅಂದಾಗ ಇಲ್ಲಿ ಹೇಳುತ್ತಾರೆ ಪಂಚಪರ್ವಸು, 5 ಪರ್ವಗಳಲ್ಲಿರ್ತಾರೆ. ದಶ ಪೌರ್ಣಮಾಸ, ಏಕಾದಶಿ ದ್ವಯಂ, ಅದ ಮೇಲೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ 2 ಏಕಾದಶಿಗಳು, ವಿಶೇಷವಾಗಿರತಕ್ಕಂಥ ಹುಣ್ಣಿಮೆ ಅಮಾವಾಸ್ಯ, ಇನ್ನೊಂದು ಪಂಚಮಿ ತಿಥಿ. ಪಂಚಮಿ ದಿನ ಅದಕ್ಕೆ ಪಂಚಮ್ಯಾಂಬಿತವು ನಿತ್ಯಂ ಪಂಚ ಪರ್ವಸು ಪೂಜೆಯೇತಂತ ಇಷ್ಟು ಅಂತ ಹೇಳಿಕೊಡ್ತಾರೆ. ಇನ್ನ ಪರ್ವ ಶಬ್ದಕ್ಕೆ ಇನ್ನೊಂದರ್ಥ ಮಾಡಿದರೆ ಏನರ್ಥ ಅಂದ್ರೆ ಕಾಲದ ಪರ್ವಗಳು. ಐದು ಸಾಮ ಪ್ರತಿಪಾದ್ಯ ಭಗವದ್ ರೂಪ ಉಪಾಸ್ಯವಾದಂಥ ಭಗವದ್ ರೂಪ ನಿಯಾಮಕವಾದಂಥ ಆ ಕಾಲಗಳನ್ನು ಪರ್ವಗಳು, ಐದು ಪರ್ವಗಳಲ್ಲಿ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ಕಾಲ ಐದು ಹೌದು, ಏಳು ಹೌದು. ಆದಿ ಉಪದ್ರವ ಅಂತ ಎರಡು ರೂಪಗಳು ತೆಗೆದರೆ ಮಿಕ್ಕದ್ದೆಲ್ಲ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ ಈ ಐದು ಕಾಲಗಳು ಪಂಚಪರ್ವಗಳು ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನಾಯಿತು, ಎರಡು ಸಂಗಮ ಕಾಲಗಳು ತೆಗೆದು ಬಿಟ್ರೆ, ಸಂಗಮ ಕಾಲಗಳು ತೆಗೆದು ಬಿಟ್ರೆ ಮಿಕ್ಕ ಕಾಲಗಳೆಲ್ಲ ಪಂಚಪರ್ವಗಳು ಅಂತಾಯ್ತು. ಇನ್ನ ದರ್ಶನಂ ಸುಜನಾನಂತೂ ಸರ್ವಾಗೌಹ ವಿನಾಶನಂ. ಸುಪರ್ವಾಣ ಅಂದ್ರೆ ಯಾರು ಅಂದ್ರೆ ವಿಶೇಷವಾಗಿ ಇಲ್ಲಿ ಭಗವಂತ ಭಕ್ತರಾಗಿರತಕ್ಕಂಥ ದೇವತೆಗಳು ಎಲ್ಲರೂ ಇಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅದರಿಂದ ತಸ್ಮಾತ್ ವೃಂದಾವನೇ ಪುಣ್ಯೇ ಪಂಚಪರ್ವಸು ಪೂಜನಂ. ಇಲ್ಲಿ ದೇವತೆಗಳು ಜ್ಞಾನಿಗಳಾದಂತಹ ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ, ವಿಶೇಷ ಪರ್ವಗಳಲ್ಲಿ ಇರ್ತಾರೆ ಅಂತ ಮಾಮೂಲ ಕಾಲ ಇರಲ್ಲ ಅಂತ ಅರ್ಥ ಆಯಿತು. ಅದಕ್ಕೆ ನಿತ್ಯಶಃ ವಸಂತಿ, ನಿತ್ಯವೂ ಇರ್ತಾರಂತೆ. ವಿಶೇಷಾಪ್ತೇಜ ಪರ್ವಸು, ವಿಶೇಷ ಪರ್ವಗಳಲ್ಲಿ ವಿಶೇಷವಾಗಿರ್ತಾರೆ. ಅದೇನದು, ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಅವರನ್ನು ನಿತ್ಯ ಇರ್ತಾರೆ. ಪರ್ವಕಾಲದಲ್ಲಿ ವಿಶೇಷವಾಗಿರ್ತಾರೆ ಅಂದ್ರೆ ಎರಡೆರಡು ರೂಪ ಮೂರು ರೂಪ ತಗೊಂಡಿರ್ತಾರಾ ಮನೆಯಲ್ಲಿ? ಇಲ್ಲಲ್ಲ, ಹಾಗೆ ಇರ್ತಾರೆ. ಅಂದ್ರೆ ಅಲ್ಲಿ ಹೇಳ್ತಾರೆ ದೇವತೆಗಳು ಏನು ಮಾಡುತ್ತಾರೆ ಅಂದ್ರೆ, ಒಂದು ರೂಪದಿಂದ ವಾದಿರಾಜರ ವೃಂದಾವನದಲ್ಲಿ ಇದ್ದೇ ಬಿಡುತ್ತಾರೆ. ಇನ್ನ ಬೇರೆ ಬೇರೆ ರೂಪಗಳಿಂದ ತಮ್ಮ ಲೋಕದಲ್ಲಿ ಇರ್ತಾರಲ್ಲ, ಅವರು ಅಲ್ಲಿಂದ ಆ ಲೋಕದಲ್ಲಿ ಅವರು ಎಲ್ಲರಿಗೂ ಕೂಡ ಅಲ್ಲಿ ಕೆಲವರಿಗೆ ಪ್ರವೇಶ ಇರಲ್ಲ. ವೃಂದಾವನದಲ್ಲಿ ಯಾರಿಗೆ ಪ್ರವೇಶ ಇಲ್ಲ, ಅವರನ್ನ ಕರ್ಕೊಂಡು ಒಂದು ರೂಪದಿಂದ ಬಂದು ಆ ರೂಪದಿಂದಲೂ ನಿಲ್ಲಿಸ್ತಾರೆ. ಅದಕ್ಕೆ ವಿಶೇಷ ವಿಶೇಷಾತ್ತೇಜ ಪರವಸು, ಅವರನ್ನ ಪರ್ವಕಾಲಗಳಲ್ಲಿ ಮಾತ್ರ ಕರ್ಕೊಂಡು ಬರುತ್ತಾರೆ ಮಿಕ್ಕವರನ್ನ. ಮಿಕ್ಕ ಕಾಲದಲ್ಲಿ ತಾವು ನಿತ್ಯವೂ ಅಲ್ಲಿ ವಾಸ ಮಾಡುತ್ತಾರೆ. ಅದರಿಂದ ಈ ಪಂಚ ಪರ್ವಸು ಪೂಜನಂ ವೃಂದಾವನೇ ಪುಣ್ಯೇ ಸರ್ವಾಗೌಹ ವಿನಾಶನಂ ದರ್ಶನಂತು. ಈ ಅದ್ಭುತವಾಗಿರತಕ್ಕಂಥ ಈ ವೃಂದಾವನಗಳ ದರ್ಶನವೇ ನಾನಾ ಪಾಪ ನಾಶನ. ಐದು ಪರ್ವಗಳಲ್ಲಿ ಪೂಜಾ ಮಾಡಿದರೆ ಅಂತೂ ಅದ್ಭುತವಾದ ಅನುಗ್ರಹ ಆಗುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಶ್ರೀಮೃಷ್ಣಾಚಾರ್ಯರು, ಯಸ್ಮಿನ್ ಕಾಲೇ ಕೃತಂ ಪುಣ್ಯಂ ಆನಂತ್ಯಾಯ ಭವತಿ ಅಂತ. ಇಲ್ಲಿ ಹೇಳುತ್ತಾರೆ ಶ್ರೀಮೃಷ್ಣಾಚಾರ್ಯರು, ಎರಡು ಹುಣ್ಣಿಮೆ ಅಮಾವಾಸ್ಯ ಎರಡು ಪರ್ವಗಳು ಅಂತ ಹೇಳ್ತಾ ಏಕಾದಶಿ ದ್ವಯಂ ಅಂತ ಬರ್ತಾ ಇದೆ. ಅಂದ್ರೆ ಏಕಾದಶಿ ದಿವಸ ಎಲ್ಲ ಉತ್ಸವ ಮಾಡಿಸ್ಬೇಕಾ ಪಂಚಾಮೃತ ಎಲ್ಲ ಯುವರಾಜ ವೃಂದಾವನಕ್ಕೆ ಅಂದ್ರೆ ಅಲ್ಲ, ಏಕಾದಶಿ ಪದದಿಂದ ದ್ವಾದಶಿಯನ್ನು ಸ್ವೀಕಾರ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಪರ್ವ ಅಂದ್ರೆ ಏಕಾದಶಿಯಲ್ಲಿ ಚಿಂತನಾದಿಗಳು, ಹಯಗ್ರೀವನ ಪೂಜಾ, ದ್ವಾದಶಿಯಲ್ಲಿ ಗುರುಗಳಿಗೆ ಸಮರ್ಪಣ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಅದಕ್ಕೆ ಶ್ರೀಮೃಷ್ಣಾಚಾರ್ಯ ಒಂದು ಮಾತು ಹೇಳ್ತಾರೆ. ಏಕಾದಶಿ ದ್ವಯಂ ಅಂದಾಗ ಪಾಂಚರಾತ್ರೆ ಪ್ರಸಿದ್ಧತ್ವಾದ, ಪಾಂಚರಾತ್ರ ಆಗಮದಲ್ಲಿ ಏಕಾದಶಿ ಎಂಬುದು ಬಹಳ ವಿಶೇಷ. ಅತಯೇವ ಶ್ರೀರಂಗಾದಿ ಕ್ಷೇತ್ರೇಷು ತೇಷು ದಿನೇಶು ಹರೇ ವಿಶೇಷೇಣ ಉತ್ಸವಂ ಕುರುವಂತಿ. ಆ ಏಕಾದಶಿ ದಿವಸವೇ ದೇವರಿಗೆ ಬಹಳ ವಿಶೇಷವಾದ ಉತ್ಸವ ಆಗುತ್ತೆ. ಅವಾಗ ಏನ್ ಮಾಡಬೇಕು, ಏಕಾದಶಿ ದಿವಸ ವೃಂದಾವನದಲ್ಲೂ ಉತ್ಸವ ಮಾಡೋಣವಾ ಅಂದ್ರೆ, ನಚ ತಥಾ ವೃಂದಾವನೆ ವಿಶೇಷ ಉತ್ಸವ ಕರಣಂ ಸಂಗತಂ. ಯಾಕೆ, ಅಂದರೆ ತಸ್ಮಿನ್ ದಿನೇ ಧೂಪ ದೀಪ ನೈವೇದ್ಯಾದಿ ವಿಹಿ ಪೂಜನಾಭಾವಾತ್, ವಾದ್ಯರಾಜರಿಗೆ ಆ ದಿವಸ ಮಾಡಲಿಕ್ಕಿಲ್ಲ. ಅಂದ್ರೆ ಅದಕ್ಕೆ ವಿಶೇಷವಾಗಿ ದ್ವಾದಶಿ ದಿವಸದ ಸಂಗತ ಮಾಡಿಕೋಬೇಕು. ಭಗವಂತನಿಗೆ ಮಾತ್ರ ಏಕಾದಶಿ ದಿವಸ ಉತ್ಸವ ಕೂಡುತ್ತೆ, ಮಿಕ್ಕವರಿಗೆ ದ್ವಾದಶಿ ಮಾತ್ರ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೇಳುತ್ತಾರೆ, ಹಾಗಾದ್ರೆ ಏನಾಯಿತು? ವಾದಿರಾಜರ ಚಿಂತನೆ ಮಾಡುತ್ತಾ ವೃಂದಾವನ, ವೃಂದಾವನದಲ್ಲಿ ದೇವತೆಗಳ ಸನ್ನಿಧಾನ, ವಾದಿರಾಜರ ಸನ್ನಿಧಾನ, ಹಯಗ್ರೀವನ ಸನ್ನಿಧಾನ, ಯಾರಾದರೂ ಸತತ ಚಿಂತನೆ ಮಾಡುತ್ತಾ ವಾದಿರಾಜರ ಮಂತ್ರವನ್ನು ಜಪ ಮಾಡುತ್ತಾ ಬರುತ್ತಾರೋ ಅವರಿಗೆ ಸರ್ವಾಘೌಘ ವಿನಾಶನ, ನಾನಾ ಜನ್ಮಗಳು ಬರಲಿಕ್ಕೆ ಕಾರಣವಾದಂತಹ ಪಾಪಗಳೆಲ್ಲ ಧ್ವಂಸ ಆಗ್ತಾ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಏತದ್ ರಹಸ್ಯಂ ಮಮ ಪುತ್ರ ಪಶ್ಯನ್ ತ್ವಂ ಸುಪ್ರಸಿದ್ಧಿಂ ಕುರು ಸತ್ಸು ನಿತ್ಯಂ ಶೃಣ್ವಂತು ಸರ್ವೇ ಸುಜನಶ್ಚ ಮತ್ಕೃತಿಂ ಸರ್ವೇಷ್ಟದಾತ್ರೀಂ ಶರಣಾಗತಾನಾಂ. ಹೇಳ್ತಾರೆ, ಇದು ರಹಸ್ಯವಯ್ಯ, ಇದು ಪಂಚಪರ್ವ ಪದ ತಾತ್ಪರ್ಯಂ ರಹಸ್ಯಂ ತ್ವಂ ಪಶ್ಯನ್ ಜಾನನ್ ಸನ್ ಸತ್ಸು ಪ್ರಸಿದ್ಧಿಂ ಕುರು. ಇಲ್ಲಿ ಹೇಳ್ತಾರೆ, ಈ ರಹಸ್ಯ ನಾನು ಹೇಳಿದ್ದೇನಲ್ಲ, ಇದು ಸುಮ್ಮನೆ ಕೇಳೋದಲ್ಲ. ಪಶ್ಯನ್ ಅಂದ್ರು ನನ್ನ ವೃಂದಾವನದಲ್ಲಿ ದೇವತೆಗಳೆಲ್ಲ ನಿಂತಿರೋದು, ಹಾಗೆ ವಾಯುದೇವರು ಬ್ರಹ್ಮದೇವರ ಜೊತೆಗಿರೋದು, ನಾನು ಹಯಗ್ರೀವನ ಪೂಜಾ ಮಾಡುವುದು ನೋಡಿ ಪ್ರಸಿದ್ಧಿ ಮಾಡು. ಎಲ್ಲಿ ಸತ್ಸು, ಎಲ್ಲ ಜ್ಞಾನಿಗಳು ಯಾರು ಒಳ್ಳೆಯವರು ಇರ್ತಾರೆ ಯೋಗ್ಯರು ಅವರಲ್ಲಿ ಪ್ರಸಿದ್ಧಿಯನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಪ್ರಕಾರಶ್ಚ, ಆ ಜ್ಞಾನ ಹೇಗೆ ಪಡ್ಕೋಬೇಕು ಅಂತ ಹೇಳ್ತಾರೆ. ಪಂಚ ಜನ್ಮಸು ಪಂಚಾಸ್ಯವತ್ ಸಮರ್ಥೋಭವಪ್ರಿಯ ಇತಿ ವಕ್ಷ್ಯಮಾಣಾನುಸಾರೇಣ ಸಪರಿವಾರಸ್ಯ ವಿಪ್ರಸ್ಯ ಪಂಚ ಜನ್ಮ ಸಮಯ ಪಂಚ ಪರ್ವ ಶಬ್ದಾರ್ಥ ಭವತಿ ಇತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಪಂಚಪರ್ವಸು ಪೂಜನಂ, ಐದು ಪರ್ವಗಳಲ್ಲಿ ಪೂಜನ ಅಂತ ಹೇಳಿದರು. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ, ಈ ಬ್ರಾಹ್ಮಣನಿಗೆ ಐದು ಜನ್ಮಗಳು ಮುಂದೆ ಬರುತ್ತೆ, ಆ ಐದು ಜನ್ಮಗಳಲ್ಲೂ ವಾದಿರಾಜರ ಪೂಜಾ ಮಾಡುವುದು ಪಂಚಪರ್ವಗಳಲ್ಲಿ ಪೂಜಾ ಅಂತ ಹೇಳಿದರು. ಹಾಗಾದರೆ ನಮ್ಮ ಜನ್ಮವೇ ಒಂದು ಪರ್ವಕಾಲ, ಇಡೀ ಜನ್ಮವೇ ಒಂದು ಪರ್ವಕಾಲ. ಏನೋ ನೆನಪಾಗತ್ತಲ್ಲ, ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು, ಯಾರಿಗೆ ಸರ್ವವಂದನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಅಂದ್ರೆ ಸರ್ವವಂದನ ವಿಮಲ ಮೂರ್ತಿ ಧ್ಯಾನ ಇರುವಂತಹ ವಾದಿರಾಜಾದಿ ಮಹಾನುಭಾವರು ನಮ್ಮ ಶರೀರದಲ್ಲಿದ್ದಾರೆ ಅಂತ ಚಿಂತನೆ ಮಾಡುವವನಿಗೆ ಇಡೀ ಜನ್ಮವೇ ಪರ್ವಕಾಲ. ಆ ರೀತಿಯಲ್ಲಿ ಐದು ಪಂಚ ಜನ್ಮ ಸಮಯ ಪಂಚ ಪರ್ವ ಶಬ್ದಾರ್ಥ ಇತಿ ಹೇಳ್ತಾ ಇದ್ದಾರೆ ಇಲ್ಲಿ. ಏತದ್ ರಹಸ್ಯಂ ಮಮ ಪುತ್ರ ಹೇಳ್ತಾರೆ, ಪುತ್ರ ಅಂತೆ ಇಲ್ಲಿ ಹೇಳ್ತಾರೆ. ಅಭಿಮತ ರಹಸ್ಯ ದರ್ಶಿನ ವೇದ ವೇದ್ಯ ನಿಖಿಲ ಶಬ್ದೋಕ್ತ ವ್ಯಾಸರಾಜ ನಾಮಕಸ್ಯ ತದಂತರ್ಯಾಮಿಣ ವೇದ ವೇದ್ಯ ಮುನೇಹೇ ವ್ಯಾಸಂ ಸಂಬೋಧನಂ. ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಸಂ ಪ್ರತಿ, ವೇದವೇದ್ಯರಿಗೆ ಅಂದರೆ ಆ ವೃಂದಾವನದಲ್ಲಿರುವ ಎಲ್ಲಾ ವೈಭವವನ್ನು ನೋಡತಕ್ಕಂತಹ ಪೂರ್ಣ ತಾಕತ್ತು ವೇದವೇದ್ಯರಿಗೆ ಮಾತ್ರ, ಇನ್ಯಾರಿಗಿಲ್ಲ. ತದನಂತರ ವೇದನಿಧಿಗಳಿಗೆ ಅವರ ಅನುಗ್ರಹದಿಂದ ಚೂರು ವೃಂದಾವನಾಚಾರ್ಯರಿಗೆ ಬರ್ತಾ ಇದೆ. ಅದನ್ನ ರಹಸ್ಯವನ್ನ ತ್ವಂ ಪುತ್ರ ಮಮ ಪುತ್ರ ಪಶ್ಯನ್ ಅಂದ್ರೆ ಪುತ್ರ ಎಂಬ ಶಬ್ದ ಯಾರಿಗೆ ಹಾಕಿದ್ರಪ್ಪ ಅಂದ್ರೆ ಮೊದಲು ವೇದವೇದ್ಯರಿಗೆ ಹಾಕಿದ್ರು. ಮಮ ಪುತ್ರ ಪಶ್ಯನ್ ನೀನು ನೋಡುತ್ತಾ ಸತ್ಸು ಸುಪ್ರಸಿದ್ಧಿಂ ಕೊರು, ಸಜ್ಜನರಾದ ವೇದನಿಧಿ ಮೊದಲಾದಂಥವರಿಗೆ ಪ್ರಸಿದ್ಧಿಯನ್ನು ಮಾಡು ವೇದವೇದ್ಯರಿಗೆ ಹೇಳಿದ್ದು. ನಂತರ ಮಮ ಪುತ್ರ ಎಂಬ ಸಂಬೋಧನೆ ಯಾರಿಗೆ? ವೇದನಿಧಿಗಳಿಗೆ. ನೀನು ನೋಡಿ ಕೇಳಿ ನೋಡಿ ನಂತರ ನನ್ನ ಸಜ್ಜನ ಯಾರು ವಿಪ್ರ ವೃಂದಾವನಾಚಾರ್ಯರು ಸೀತಾಪತಿ ವ್ಯಾಸ ಅವರಿಗೆಲ್ಲ ಕೂಡ ತಿಳಿಸಿಕೊಡು, ಅವರೆಲ್ಲರೂ ಕೂಡ ಕೇಳಿ ನೋಡಿ ನಂತರ ಎಲ್ಲ ಸಜ್ಜನರಿಗೆ ಹೇಳಲಿ ಅಂತ ವಾದರಾದರು ಒಂದೇ ಶಬ್ದದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟು ಮಹತ್ವ ಕೊಡುತ್ತಾರೆ, ಇಲ್ಲಿ ಬರೇ ತಿಳ್ಕೊಂಡು ಹೇಳಿ ಅಂತ ಹೇಳಿಲ್ಲ, ನಾವೆಲ್ಲ ಬರೀ ತಿಳ್ಕೊಂಡು ಹೇಳ್ತೀವಿ. ತಿಳ್ಕೊಂಡು ರಹಸ್ಯಂ ಪಶ್ಯನ್ ಚೆನ್ನಾಗಿ ನೋಡಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಶೃಣ್ವಂತು ಸರ್ವೇ ಸುಜನಶ್ಚಮತ್ಕೃತಿಂ ಸರ್ವೇಷ್ಟದಾತ್ರೀಂ ಶರಣಾಗತಾನಾಂ. ಇಲ್ಲಿ ಹೇಳ್ತಾರೆ ವೃಂದಾವನ ಮಹಿಮಾ ನಿರೂಪಕ ಆಖ್ಯಾನಮೇವ அபிஷ்டப்பதம் விருந்தாவனம் சுபூஜிதம் சேத்து தத்ராபி பர்வகாரே சேவிதம் சேத்து கிமு வக்தவ்யம் ஹேடுத்தாரு. விருந்தாவன மகிம அதன நிரூபண மாடுவந்த ஆக்யான ஏனிதே ಈ ಆಖ್ಯಾನವನ್ನ ಹೇಳುವುದೇ ಬಹಳ ಪುಣ್ಯಕರ, ಎಲ್ಲಾ ಅಭಿಷ್ಟಗಳು ಕೊಟ್ಟುಬಿಡುತ್ತೆ. ಇನ್ನ ಅದರಲ್ಲೂ ಬೃಂದಾವನವನ್ನ ಪೂಜೆ ಮಾಡಿದರೆ ಇನ್ನೆಷ್ಟು ಭಾಗ್ಯ ಬರಬೇಕು. ಅದು ಪರ್ವಕಾಲಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡಿದರೆ ಇನ್ನೇನಯ್ಯ ಅಂತ. ಅದರಿಂದ ವಿಶಿಷ್ಟಾಧಿಕಾರಿತ್ವಾತ್ ಆಖ್ಯಾನಂ ವಿಷ್ಣು ದೀಕ್ಷಾರಹಿತಾನಾಂ ಶ್ರದ್ಧಾರಹಿತಾನಾಂ ನ ವಕ್ತವ್ಯಂ ಇದು ಪುನಃ ಪುನಃ ವಿಧಾನಂ. ಅಂದರೆ ಇದನ್ನ ಅಧಿಕಾರಿಗಳಾದವರು ಮಾತ್ರ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಯಾರಾದರೆ ವಾಜರಾದರಲ್ಲಿ ಶ್ರದ್ಧಾಭಕ್ತಿ ಇರುತ್ತೋ ಅಂಥವರಿಗೆ ಇದನ್ನ ಕೊಡಿ. ಅದಕ್ಕೆ ಸತ್ಸು ಅಂತ ಹೇಳ್ತಾರೆ. ಯಾರಾದರೆ ವಾಜರಾದರಲ್ಲಿ ಶ್ರದ್ಧಾಯುಕ್ತರಾಗಿರ್ತಾರೆ ಅಂಥವರಿಗೆ ಮಾತ್ರ ಹೇಳಿ. ಯಾರು ಇಲ್ಲವೋ ಅವರು ಮುಂದೆ ಬರ್ತಾರೆ. ಅವರು ಸ್ವರೂಪದ ಸಜ್ಜನರಾಗಿದ್ರೆ ಮುಂದೆ ವಾಜರಾದರೆ ಕರ್ಕೊಂಡೇ ಕರ್ಕೊಳ್ತಾರೆ ಅವ್ರನ್ನ. ಅವಾಗ ಅವರಿಗೆ ಯಾರು ಕೊಡಬೇಕು ಕೊಡುತ್ತಾರೆ. ನಿಮಗೆಷ್ಟು ಅಂದರೆ ನಿಮ್ಮ ಹತ್ತಿರ ಈಗ ವಾಜರಾದರ ಬಗ್ಗೆ ಶ್ರದ್ಧಾ ಇರತಕ್ಕಂಥವ್ರು ಯಾರು ಬರ್ತಾರೆ ಅವರಿಗೆ ತಿಳಿಸಿಕೊಡಿ. ಯಾಕೆ ತುಂಬಾ ಸಜ್ಜನರಿದ್ದಾರೆ, ತುಂಬಾ ಸಜ್ಜನರಿದ್ದಾರೆ, ಲೌಕಿಕದಲ್ಲೇ ಇರ್ತಾರೆ. ಎಷ್ಟು ಜನ ವಾಜರಾದರ ಭಕ್ತರಿದ್ದಾರೆ, ಆಖ್ಯಾನದ ಪರಿಚಯವೇ ಇಲ್ಲ. ಆಖ್ಯಾನದ ಪರಿಚಯ ಆದ ಮೇಲೆ ನಾನೇ ನೋಡಿದೆ, ನನಗೇನು ಗೊತ್ತಿಲ್ಲ, ಗೊತ್ತಿದ್ದೆ ಚೂರು. ಅದನ್ನ ಸೋದೆಯಲ್ಲಿ ಹೇಳಿತ್ತು, ಹೇಳಿದ ಮೇಲೆ ಎಲ್ಲ ಕಡೆ ಕಳಿಸಿತ್ತದು. ಅದು ಕೇಳಿದ ಮೇಲೆ ತುಂಬಾ ಜನಕ್ಕೆ ನನಗೆ ಫೋನ್ ಮಾಡಿದ್ದು, ಮೇಲಿದು ಮೆಸೇಜ್ ಕಳಿಸಿದ್ರು. ಇಷ್ಟರವರೆಗೆ ವಾದಿರಾಜರು ಅಂದ್ರೆ ಪರಿಚಯವೇ ಇದ್ದಿಲ್ಲ, ವಾದಿರಾಜರ ಪರಿಚಯವೇ ಇದ್ದಿಲ್ಲ ಅಂದ್ರೆ ಇತ್ತು ಇದ್ದಿಲ್ಲ. ಈಗ ವಾದಿರಾಜರ ಪರಿಚಯ ಆಯಿತು, ವೃಂದಾವನದ ಪರಿಚಯ ಆಯಿತು, ಒಳಗೆ ಹೇಗೇಗಿರುತ್ತೆ ಎಂಬುದು ಪರಿಚಯ ಆಯಿತು. ಈಗ ಕೇಳಿದ ಮೇಲೆ ಮತ್ತೊಮ್ಮೆ ಸೋದೆಗೆ ಹೋಗಬೇಕು ಅನ್ನಿಸ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಬಂದರು. ಅಂದರೆ ಮಹಿಮಾ ಜ್ಞಾನ ಬಂದರೆ ನಮಗೆ ಆಸಕ್ತಿ ಬರುತ್ತೆ. ಮಹಿಮೆ ಗೊತ್ತಿರೋ ಐದು ವೃಂದಾವನ, ಮತ್ತೆ ಒಂದು ವೃಂದಾವನ ಆಯ್ತಪ್ಪ ಗೋವಿಂದ ಅಂತ ಬರ್ತಾ ಇತ್ತು, ಊಟ ಮಾಡಿ ಬಂದ್ಬಿಡ್ತಾ ಇರ್ತೀವಿ. ಒಳಗೆ ಎಂಥ ಮಹಿಮೆ ಇದೆ, ಆಖ್ಯಾನ ಕೇಳದೆ ಎಂಥ ಒಂದು ಫಲ ಬರುತ್ತೆ, ಅದೆಲ್ಲ ತಿಳ್ಕೊಂಡ್ರೆ ಹೇಗಾಗುತ್ತೆ? ಅದಕ್ಕೇಳಿ ಆಖ್ಯಾನವನ್ನ ಆದಷ್ಟು ನೋಡೋಣ. ಸ್ವಾಮಿ ಸಂಕಲ್ಪಾನುಸಾರ ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ. Gracias.